ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನ ಹೃದಯದಲ್ಲಿ ನಿನ್ನ ನಾಮವಿದೆ ದೇವಾ, ನನ್ನ ಮನಸ್ಸಿನಲ್ಲಿ ನಿನ್ನ ಹಾಡಿದೆ ದೇವಾ, ನನ್ನ ಹೃದಯದಲ್ಲಿ ನಿನ್ನ ನಾಮವಿದೆ ದೇವಾ, ನನ್ನ ಮನಸ್ಸಿನಲ್ಲಿ ಸದಲ್ಲೂ ದುಃಖದಲ್ಲೂ ನಿನ್ನ ಸ್ತುತಿಸುವೆನ. ನನ್ನ ಹೃದಯದಲ್ಲಿ ನಿನ್ನ ನಾಮವಿದೆ ದೇವಾ, ನನ್ನ ಮನಸ್ಸಿನಲ್ಲಿ ನಿನ್ನ ಹಾಡಿದೆ ದೇವಾ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಧರ್ಮಭ್ರಷ್ಟತೆ ಭಾಗ 1. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಸೈತಾನ ಯಾವ ರೀತಿಯಲ್ಲಿ ಸಭೆಗೆ ಹಿಂಸೆಯನ್ನು ತಂದು ಸುವಾರ್ತೆಯನ್ನು ನಿಲ್ಲಿಸಲು ಪ್ರಯತ್ನಿಸಿದನು, ವಂಚನೆಯ ಮೂಲಕ ಯಾವ ರೀತಿಯಲ್ಲಿ ಸತ್ಯದ ಜೊತೆಯಲ್ಲಿ ಅಸತ್ಯವನ್ನು ಒಂದಕ್ಕೊಂದು ಸೇರಿಸಲು ಪ್ರಯತ್ನಿಸಿ ತಾರುಮಾರು ಮಾಡಿದನು, ಜನಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲು ಆತನು ಮಾಡಿದಂಥ ಪ್ರಯತ್ನಗಳೇನು ಅನ್ನುವಂಥದ್ದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಇದೇ ಮಹಾ ಹೋರಾಟ ಪುಸ್ತಕದಲ್ಲಿ ಮುಂದಿನ ಅಧ್ಯಾಯ ಧರ್ಮಭ್ರಷ್ಟತೆ ಅಥವಾ ಆತ್ಮಿಕ ಅಂಧಕಾರದ ಯುಗ. ಯಾವ ರೀತಿಯಲ್ಲಿ ಈ ಅಂಧಕಾರದ ಯುಗ ಸೈತಾನ ತನ್ನ ಮಧ್ಯವರ್ತಿಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಸತ್ಯವನ್ನು ನೆಲಕ್ಕೆ ತುಳಿಯುವಂತೆ ಮಾಡಿ ಲೋಕದ ಸಂಪ್ರದಾಯದ ಆಚಾರ ವಿಚಾರಗಳ ಜೊತೆಯಲ್ಲಿ ಸಭೆ ಕ್ರಿಸ್ತನನ್ನು ಪ್ರತಿಬಿಂಬಿಸುವ ಹಾಗೆ ನಡೆದುಕೊಂಡು ಬಂತು ಅನ್ನುವಂತಹ ಸತ್ಯವನ್ನು ನಾವು ಈ ದಿನದಲ್ಲಿ ನೋಡುವಂಥವರಾಗಿದ್ದೇವೆ. ಈ ಧರ್ಮಭ್ರಷ್ಟತೆ ಯಾವ ರೀತಿಯಲ್ಲಿ ಸಭೆಗೆ ಬಂತು ಅನ್ನುವುದನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ನಿಶುದ್ಧನೂ ಮಹಾಪರಿಶುದ್ಧನೂ ಸ್ವಾಮಿ, ನೀತಿಯುಳ್ಳ ದೇವರಾಗಿದ್ದೀಯಾ, ಕರುಣೆಯುಳ್ಳ ದೇವರಾಗಿದ್ದೀಯಾ ಸ್ವಾಮಿ. ಈ ಒಂದು ಸಮಯದಲ್ಲಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ಸಭೆಗೆ ಯಾವ ರೀತಿಯಲ್ಲಿ ಧರ್ಮಭ್ರಷ್ಟತೆ ಬಂತು, ಆತ್ಮಿಕ ಅಂಧಕಾರದ ಯುಗ ಯಾವ ರೀತಿಯಲ್ಲಿ ಜನಗಳನ್ನು ಕತ್ತಲೆಗೆ ತಳ್ಳಿತು, ಸುಳ್ಳಿನ ಲೋಕದಲ್ಲಿ ಯಾವ ರೀತಿಯಲ್ಲಿ ವಿಜೃಂಭಿಸಿತು, ಸೈತಾನ ಮಾಡಿದಂತಹ ಕಾರ್ಯಗಳು ಏನು, ಸತ್ಯಕ್ಕೋಸ್ಕರ ನಿಂತ ಜನಗಳು ಯಾವ ರೀತಿಯಲ್ಲಿ ನಿನ್ನನ್ನು ಪ್ರತಿಬಿಂಬಿಸಿದರು ಅನ್ನುವಂತಹ ಅನೇಕ ಸತ್ಯವನ್ನು ನಾವು ಈ ಅಧ್ಯಾಯದಲ್ಲಿ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಕೇಳುವಂತಹ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ಮಹಾ ಹೋರಾಟ ಪುಸ್ತಕವನ್ನು ಅವರು ಓದುವಾಗೆ ನೀನು ಪ್ರೇರೇಪಿಸು. ಈ ಮಹಾ ಹೋರಾಟದಲ್ಲಿ ಇರತಕ್ಕಂಥ ಸತ್ಯವನ್ನು ಅವರು ಅರಿತುಕೊಳ್ಳಲು ನೀನು ಅವರಿಗೆ ಸಹಾಯ ಮಾಡು. ಆ ನಿಟ್ಟಿನಲ್ಲಿ ಹಿಂದೆ ಮಹಾ ಹೋರಾಟ ಇತ್ತು, ಈಗ ಮಹಾ ಹೋರಾಟ ನಡೀತಾ ಇದೆ, ಮುಂದೆ ನಡೀತಕ್ಕಂಥದ್ದಾಗಿದೆ, ಅದಕ್ಕೆ ನಾನು ಹೇಗೆ ಸಿದ್ಧಗೊಳ್ಳಬೇಕು ಅನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳುವಾಗೆ ಈ ಸಂದೇಶದ ಮೂಲಕವಾಗಿ ನೀನು ಆಶೀರ್ವದಿಸು, ಬಲಪಡಿಸು. ಈ ಸಕಲ ಸತ್ಯ ಎಲ್ಲರಿಗೂ ತಲುಪುವಾಗೆ ನೀನು ಉತ್ತೇಜಿಸು ಎಂಬುದಾಗಿ, ಆತ್ಮನ ಮುಖಾಂತರವಾಗಿ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಭ್ರಷ್ಟತೆ ಆಂಗ್ಲ ಭಾಷೆಯಲ್ಲಿ ಅಪೋಸ್ಟಸಿ ಎಂಬುದಾಗಿ ಕರೆಯುವಂತೆಯವರಾಗಿದ್ದಾರೆ. ಅಂದರೆ ಆತ್ಮಿಕ ಅಂಧಕಾರದ ಯುಗ. ಆತ್ಮಿಕವಾಗಿ ಯಾವ ರೀತಿಯಲ್ಲಿ ಜನಗಳು ಅಂಧಕಾರದಲ್ಲಿ ಸಿಲುಕಿಕೊಂಡರು, ಪಾಪ ಯಾವ ರೀತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಲ್ಪಟ್ಟು ಸೈತಾನ ಪಾಪದ ನಿಮಿತ್ತವಾಗಿ ವಿಜೃಂಭಿಸಿದನು ಅನ್ನುವಂತಹ ಸತ್ಯವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಪೌಲನು ಥೆಸಲೋನಿಕದವರಿಗೆ ಬರೆದಂತಹ 2ನೇ ಪತ್ರಿಕೆಯಲ್ಲಿ ಒಂದು ವಿಚಾರವನ್ನು ತಿಳಿಸುವಂತೆಯವನಾಗಿದ್ದಾನೆ. ಅದು ಏನೆಂಬುದಾಗಿ ನಾವು ನೋಡುವುದಾದರೆ, ಕ್ರಿಸ್ತನ 2ನೇ ಬರುವುದಕ್ಕಿಂತ ಮೊದಲು ಅವನು ಹೇಳುವಂತಹ ವಿಚಾರವೇನೆಂದರೆ ಧರ್ಮಭ್ರಷ್ಟತೆ ಬರುವಂಥದ್ದಾಗಿದೆ, ಅಧರ್ಮ ಸ್ವರೂಪನು ಬರುವಂತೆಯವನಾಗಿದ್ದಾನೆ ಎಂಬುದಾಗಿ ಆತನು ಮುಂತಿಳಿಸಿದ್ದಾನೆ. ಅದನ್ನು ನಾವು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 3 ರಿಂದ 7 ತನಕ ನಾವು ಓದುವುದಾದರೆ ಅದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಮೊದಲು ಮತಭ್ರಷ್ಟತೆಯೂ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೆಯೋ, ಯಾವುದು ಪೂಜೆ ಹೊಂದುತ್ತದೆಯೋ, ಅದನ್ನೆಲ್ಲ ನಾಶನಕ್ಕೆ ಅಧೀನನಾದಂತಹ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಅಷ್ಟು ಮಾತ್ರವಲ್ಲದೆ ಅಪೋಸ್ತಲನು ತನ್ನ ಸಹೋದರರನ್ನು ಈ ರೀತಿಯಾಗಿ ಹೇಳುವಂತನಾಗಿದ್ದಾನೆ. ಆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುವಂತಾಗಿದೆ ಎಂದು ಎಚ್ಚರಿಸುವಂತನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇಲ್ಲಿ ಯಾವುದು ದೇವರೆನಿಸಿಕೊಳ್ಳುತ್ತದೆಯೋ, ದೇವರ ಸ್ಥಾನದಲ್ಲಿ ಕುಳಿತು, ದೇವರ ಗರ್ಭಗುಡಿಯಲ್ಲಿ ಕುಳಿತು ನಾನೇ ದೇವರೆಂದು ಈ ಲೋಕದಲ್ಲಿ ಹೇಳುವಂತಹ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡಬೇಕಾದರೆ, ಈ ಮತ ಭ್ರಷ್ಟತೆ, ಈ ಅಧರ್ಮ ಸ್ವರೂಪ ಬೇರೆ ಯಾರೂ ಅಲ್ಲ, ಈ ಕತ್ತಲೆ ಯುಗದಲ್ಲಿ ಪೋಪ್ ವ್ಯವಸ್ಥೆಯನ್ನ ಸೂಚಿಸುವಂತದಾಗಿದೆ. ಪೋಪಿನ ಶಕ್ತಿ ಸ್ಥಾಪನೆಗೆ ಕಾರಣವಾಗುವಂತಹ ಒಂದು ವಿಚಾರವನ್ನ ದೇವರು ಪ್ರವಾದನೆ ಮೂಲಕವಾಗಿ ಮುಂತಿಳಿಸಿರತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆದಿ ಸಭೆಯ ಆರಂಭದ ದಿನಗಳಲ್ಲಿಯೇ ಪೋಪನ ಸಾಮ್ರಾಜ್ಯದ ಬೆಳವಣಿಗೆ ದಾರಿ ಮಾಡಿಕೊಡುವ ದೋಷಗಳು ಸಭೆಯೊಳಗೆ ನುಸುಳುತ್ತಾ ಇರುವುದನ್ನ ಪೌಲನು ಹಾಗೆ ಕಂಡು ಎಚ್ಚರಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇಲ್ಲಿ ಪೋಪ್ ಮಾರ್ಗದ ವ್ಯವಸ್ಥೆ ಕಥೋಲಿಕ ಸಭೆಯ ವಿಚಾರವಾಗಿ ಪ್ರವಾದನೆ ನುಡಿದಿದೆ. ಅದನ್ನ ನಾವು ಸತ್ಯವೇದದಲ್ಲಿ ಓದಿ ಅರ್ಥ ಮಾಡಿಕೊಂಡು ಹೇಳಬಹುದು. ಆದರೆ ಇದು ಯಾವುದೇ ರೀತಿಯ ಆ ಒಂದು ಪೋಪ್ ಮಾರ್ಗವನ್ನ ಹಿಂಬಾಲಿಸುವಂತಹ ಕಥೋಲಿಕ ಧರ್ಮವನ್ನ ಪಾಲಿಸುವಂತಹ ಜನಗಳ ಬಗ್ಗೆ ಮಾತನಾಡುವುದಿಲ್ಲ. ಅವರ ವ್ಯವಸ್ಥೆ, ಅವರು ತಪ್ಪಾದಂತಹ ಸತ್ಯವೇದಕ್ಕೆ ವಿರುದ್ಧವಾಗಿ ಮಾಡುವಂತಹ ಕಾರ್ಯಗಳ ಬಗ್ಗೆ ಸತ್ಯವೇದ ಖಂಡಿಸಿ ಎಚ್ಚರಿಸುವಂತದಾಗಿದೆ ಹೊರತು ಜನಗಳನ್ನಲ್ಲ. ಎಲ್ಲಾ ಸಭೆಗಳಲ್ಲಿಯೂ, ಎಲ್ಲಾ ಧರ್ಮಗಳಲ್ಲಿಯೂ ಸತ್ಯವನ್ನ ಹುಡುಕುವಂತಹ ಜನರಿದ್ದಾರೆ. ಸತ್ಯ, ಅವರಿಗೆ ತಿಳಿದಂತಹ ಸತ್ಯದಲ್ಲಿ ಅವರು ಜೀವಿಸುವಂತವರಾಗಿದ್ದಾರೆ. ಅದಕ್ಕೋಸ್ಕರವೇ ಪ್ರಕಟಣೆ ಗ್ರಂಥ 18:1-4 ತನಕ ಓದುವುದಾದರೆ, ನನ್ನ ಪ್ರಜೆಗಳೇ ಅವಳನ್ನ ಬಿಟ್ಟು ಬನ್ನಿರಿ, ಅವಳ ಉಪದ್ರವದಲ್ಲಿ ನೀವು ಪಾಲುಗಾರರಾಗಬೇಡಿರಿ ಎಂಬುದಾಗಿ ದೇವರು ಕೊನೆಯ ಎಚ್ಚರಿಕೆಯ ಸಂದೇಶವನ್ನ ಈ ಲೋಕಕ್ಕೆ ನೀಡುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಜನಗಳ ಬಗ್ಗೆ ಸತ್ಯವೇದ ಖಂಡಿಸುವಂತದಾಗಿದೆ. ಅವರು ಪಾಲಿಸುವಂತಹ ಸತ್ಯವೇದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ವಿಚಾರದ ಬಗ್ಗೆ ಖಂಡಿಸತಕ್ಕಂಥದ್ದಾಗಿದೆ ಹೊರತು ಜನಗಳನ್ನಲ್ಲ. ಹಾಗಾಗಿ ಯಾರು ಸಹ ಅನ್ಯತ ಭಾವಿಸದೆ ಸತ್ಯವನ್ನ ಹುಡುಕುವುದಾದರೆ ಸತ್ಯ ನಿಮ್ಮನ್ನ ಬಿಡುಗಡೆಗೊಳಿಸುವಂತದಾಗಿದೆ. ಯೇಸು ಸ್ವಾಮಿಯ ವಾಕ್ಯದೊಂದಿಗೆ ಈ ಒಂದು ಧರ್ಮಭ್ರಷ್ಟತೆ, ಆತ್ಮಿಕ ಅಂಧಕಾರದ ಯುಗ ಯಾವ ರೀತಿಯಲ್ಲಿ ಬಂತು ಎಂಬುದಾಗಿ ನಾವು ಮುಂದುವರೆದು ನೋಡುವುದಾದರೆ, ನಿಧಾನವಾಗಿ ಮೊದಲಿಗೆ ಗುಟ್ಟಾಗಿ ಮತ್ತು ಮೌನವಾಗಿ, ನಂತರ ಬಲ ಹೆಚ್ಚಿದಂತೆ ಮತ್ತು ಮಾನವರ ಮನಸ್ಸನ್ನ ನಿಯಂತ್ರಿಸುತ್ತಿದ್ದಂತೆ ಮೋಸದ ಮತ್ತು ಧರ್ಮ ನಿಂದನೆಯ ಪಾಪದ ಗೂಢತ್ವ ಕೆಲಸವನ್ನ ಹೆಚ್ಚು ಬಹಿರಂಗವಾಗಿ ಮುಂದಕ್ಕೆ ಒಯ್ತು. ಅನ್ಯ ಧರ್ಮದ ಆಚರಣೆಗಳು ಅಗೋಚರವಾಗಿ ಕ್ರೈಸ್ತರ ಸಭೆಯನ್ನ ಪ್ರವೇಶಿಸಿದವು. ರಾಜಿ ಮತ್ತು ಅನುಸರಣೆಯ ಮನೋಭಾವವು ಸ್ವಲ್ಪ ಸಮಯದವರೆಗೆ ವಿಗ್ರಹ ಆರಾಧಕರ ಅಡಿಯಲ್ಲಿ ಸಭೆ ಅನುಭವಿಸಿದ ಭೀಕರವಾದಂತಹ ಹಿಂಸೆಗಳಿಂದ ನಿರ್ಬಂಧಿಸಲ್ಪಟ್ಟಿತು. ಆದರೆ ಕ್ರೈಸ್ತ ಸಭೆಗಿದ್ದಂತಹ ಹಿಂಸೆಯು ನಿಂತು ಹೋದಾಗ ಕ್ರೈಸ್ತ ಧರ್ಮವು ರಾಜರ ಆಸ್ಥಾನಗಳನ್ನು ಮತ್ತು ಅರಮನೆಗಳನ್ನು ಪ್ರವೇಶಿಸುತ್ತಿದ್ದಂತೆ ಸಭೆಯು ಅನ್ಯ ಧರ್ಮೀಯ ಯಾಜಕರ ಮತ್ತು ಆಡಳಿತಗಾರರ ಆಡಂಬರ ಮತ್ತು ಹೆಮ್ಮೆಗಾಗಿ ಕ್ರಿಸ್ತನ ಮತ್ತು ಆತನ ಅಪೋಸ್ತಲರ ವಿನೀತ ಭಾವದ ಸರಳತೆಯನ್ನು ಬದಿಗಿಟ್ಟು ದೇವರ ಸಭೆಯಲ್ಲಿದ್ದಂತಹ ಸಿದ್ಧಾಂತಗಳು ಮತ್ತು ಸಂಪ್ರದಾಯಗಳ ಬದಲಿಗೆ ಮಾನವ ಸಿದ್ಧಾಂತಗಳು ಮತ್ತು ಸಂಪ್ರದಾಯಗಳು ಸಭೆಯಲ್ಲಿ ನೆಲೆಯೂರ ಆರಂಭಿಸಿದವು. 4ನೇ ಶತಮಾನದ ಆದಿ ಭಾಗದಲ್ಲಿ ಕಾನ್ಸ್ಟೆಂಟೇನ್ ಅನ್ನುವಂತಹ ರೋಮ್ ಸಾಮ್ರಾಜ್ಯದ ಅರಸನು ಹೆಸರಿಗೆ ಮಾತ್ರ ಆತನು ಮತಾಂತರಗೊಂಡು ಕ್ರೈಸ್ತ ಸಮುದಾಯದಲ್ಲಿ ಬಹಳ ಸಂತೋಷವನ್ನ ಉಂಟು ಮಾಡಿದನು. ಅವನು ಸೇರಿದ್ದು ಬಹಳ ಸಂತೋಷ. ಜನಗಳಿಗೆ ರಾಜ ಮನತಿರುಗಿ ಕ್ರೈಸ್ತ ತತ್ವಗಳನ್ನು ಸ್ವೀಕರಿಸುವಂತವನಾಗಿದ್ದಾನೆ, ಕ್ರೈಸ್ತ ಸಭೆಗೆ ಪ್ರವೇಶಿಸಿದ್ದಾನೆ ಅನ್ನುವುದು ಸಂತೋಷದ ವಿಚಾರವಾಗಿತ್ತು. ಆದರೆ ಪ್ರಪಂಚವು ಒಂದು ನೀತಿಯ ವಸ್ತ್ರ ಧರಿಸಿದಂತೆ ಸಭೆಯನ್ನ ಪ್ರವೇಶಿಸಿತು ಅನ್ನುವುದನ್ನ ಅನೇಕರು ಆ ಸಮಯದಲ್ಲಿ ಮರೆತುಬಿಟ್ಟರು. ಈಗ ಭ್ರಷ್ಟಾಚಾರದ ಕೆಲಸ ತ್ವರಿತವಾಗಿ ಮುಂದುವರಿಯಿತು. ಯಾವ ರೀತಿಯಲ್ಲಿ ವಿಗ್ರಹಾರಾಧಕ ಧರ್ಮವು ಸೋತಂತೆ ತೋರುತ್ತಿದ್ದರೂ ಜಯಗಳಿಸಿತು. ಆಕೆಯ ಆತ್ಮ ಸಭೆಯನ್ನ ನಿಯಂತ್ರಿಸುತ್ತಿತ್ತು. ಆಕೆಯ ಸಿದ್ಧಾಂತಗಳು, ಆಚರಣೆಗಳು ಮತ್ತು ಮೂಢನಂಬಿಕೆಗಳು ಕ್ರಿಸ್ತನ ಹಿಂಬಾಲಕರೆಂದು ಹೇಳಿಕೊಡುವವರ ನಂಬಿಕೆ ಮತ್ತು ಆರಾಧನೆಗಳೊಂದಿಗೆ ಸಂಯೋಜಿಸಲ್ಪಟ್ಟವು. ವಿಗ್ರಹ ಆರಾಧಕರ ಧರ್ಮ ಮತ್ತು ಕ್ರೈಸ್ತ ಧರ್ಮದ ನಡುವಿನ ಈ ರಾಜಿಯು ಪ್ರವಾದನೆಯಲ್ಲಿ ಮುಂತಿಳಿಸಲ್ಪಟ್ಟಿತು. ಅದನ್ನೇ ನಾವು ಎರಡು ದಶಲೋನಿಕದವರಿಗೆ ಎರಡನೇ ಅಧ್ಯಾಯ ಮೂರರಿಂದ ಏಳರ ತನಕ ನಾವು ಓದುವುದಾದರೆ ಅಲ್ಲಿ ಪಾಪದ ಮನುಷ್ಯನು ಅಧರ್ಮ ಸ್ವರೂಪನು ಎಂಬುದಾಗಿ ಕರೆಯುವಂತಾಗಿದೆ. ಈ ಪಾಪದ ಮನುಷ್ಯನ ಬೆಳವಣಿಗೆಗೆ ಕಾರಣವಾಯಿತು. ಯಾವ ರೀತಿಯಲ್ಲಿ ಈ ಒಂದು ರಾಜ ಮತ್ತು ಸಭೆ ಎರಡು ಸಹ ರಾಜಕೀಯ ಮತ್ತು ಧಾರ್ಮಿಕ ಎರಡು ಸಹ ಒಟ್ಟಾದಾಗ ಈ ಪಾಪದ ಮನುಷ್ಯನ ಬೆಳವಣಿಗೆಗೆ ಅದು ದಾರಿ ಮಾಡಿಕೊಂಡಿತು, ಅದು ಕಾರಣವಾಯಿತು. ಈ ಪಾಪದ ಮನುಷ್ಯ ದೇವರನ್ನ ವಿರೋಧಿಸುವುದಾಗಿಯೂ ಮತ್ತು ತನ್ನನ್ನು ತಾನು ದೇವರಿಗಿಂತ ಹೆಚ್ಚಾಗಿ ಉನ್ನತೀಕರಿಸಿಕೊಳ್ಳುವುದಕ್ಕಾಗಿಯೂ ಪ್ರವಾದನೆಯಲ್ಲಿ ಮುಂತಿಳಿಸಲ್ಪಟ್ಟಿತು. ಸುಳ್ಳು ಧರ್ಮದ ಈ ದೈತ್ಯಾಕಾರದ ವ್ಯವಸ್ಥೆ ಸೈತಾನನ ಶಕ್ತಿಯ ಒಂದು ಉತ್ತಮ ಕೆಲಸವಾಗಿದೆ. ತನ್ನ ಇಚ್ಛೆಗನುಸಾರವಾಗಿ ಭೂಮಿಯನ್ನು ಆಳಲಿಕ್ಕಾಗಿ ಸಿಂಹಾಸನದ ಮೇಲೆ ಆಸೀನನಾಗಲು ಸೈತಾನ ಮಾಡಿದಂತಹ ಪ್ರಯತ್ನಗಳ ಒಂದು ಸ್ಮಾರಕ ಇದಾಗಿದೆ. ಸೈತಾನನು ಒಮ್ಮೆ ಕ್ರಿಸ್ತನೊಂದಿಗೆ ಒಂದು ರಾಜಿಯನ್ನ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಅವನು ಪ್ರಲೋಭಾವನೆಯ ಅರಣ್ಯದಲ್ಲಿ ದೇವರ ಮಗನ ಬಳಿಗೆ ಬಂದು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನ ಮತ್ತು ಅವುಗಳ ಮಹಿಮೆಯನ್ನ ಅವನಿಗೆ ತೋರಿಸಿದನು. ಕತ್ತಲೆಯ ರಾಜಕುಮಾರನಾದಂತಹ ಸೈತಾನನು, ಅಂಧಕಾರದ ಅಧಿಪತಿಯಾದಂತಹ ಸೈತಾನನು ತನ್ನ ಪರಮಾಧಿಕಾರವನ್ನ ಒಪ್ಪಿಕೊಂಡರೆ ಅದೆಲ್ಲವನ್ನ ಕ್ರಿಸ್ತನ ಕೈಗೆ ಒಪ್ಪಿಸುವುದಾಗಿ ಅವನು ಹೇಳಿದನು. ಕ್ರಿಸ್ತನು ದುರಾಂಕಾರದ ಶೋಧಕನನ್ನ ಅಂದರೆ ಈ ಕತ್ತಲೆಯ ಅಧಿಪತಿಯಾದಂತಹ ಸೈತಾನನನ್ನ ಗದರಿಸಿದನು. ಸೈತಾನನೇ ಇಲ್ಲಿಂದ ತೊಲಗು, ನಿನ್ನ ದೇವರನ್ನ ಎಂದಿಗೂ ಶೋಧಿಸಬಾರದು ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ದೇವರ ವಾಕ್ಯದಿಂದ ಸೈತಾನನ ಗದರಿಸಿದನು ಮತ್ತು ಅವನನ್ನು ಅಲ್ಲಿಂದ ಬಲವಂತವಾಗಿ ಓಡಿಸಿದನು. ಆದರೆ ಅದೇ ಪ್ರಲೋಭಾವನೆಗಳನ್ನು ಮನುಷ್ಯನಿಗೆ ಪ್ರಸ್ತುತಪಡಿಸುವುದರಲ್ಲಿ ಸೈತಾನನು ಹೆಚ್ಚಿನ ಯಶಸ್ಸನ್ನ ಪಡೆದುಕೊಂಡಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅಂದು ಸೈತಾನ ಯೇಸು ಸ್ವಾಮಿಗೆ ಈ ಲೋಕದ ಎಲ್ಲವನ್ನ ತೋರಿಸಿದನು. ನನಗೆ ಅಡ್ಡ ಬಿದ್ದರೆ ನಿನಗೆ ಎಲ್ಲವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳಿದನು. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ತನ್ನ ಜನರಿಗೆ ಎಲ್ಲವನ್ನ ಕೊಡುತ್ತೇನೆ, ನನಗೆ ಅಡ್ಡ ಬೀಳಿರಿ ಎಂಬುದ ರೀತಿಯಲ್ಲಿ ಅವನು ಹೇಳುವಂತವನಾಗಿದ್ದಾನೆ. ಆದರೆ ಅಂದು ಯೇಸು ಸ್ವಾಮಿ ಸೈತಾನನೇ ನಿಂದ ತೊಲಗು ಎಂಬುದಾಗಿ ಹೇಳಿದನು. ಆದರೆ ಇವತ್ತು ನಾವು ಆ ರೀತಿಯಾಗಿ ಹೇಳುವಂತವರಾಗಿದ್ದೇವಾ? ಅಥವಾ ಲೋಕ ಕೊಡ್ತಕ್ಕಂತಹ ಎಲ್ಲವನ್ನ ನಾವು ಪಡೆದುಕೊಂಡು ಲೋಕದ ಜೊತೆಯಲ್ಲಿ ರಾಜಿ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವಂತವರಾಗಿದ್ದೇವಾ? ಅಥವಾ ಕ್ರಿಸ್ತನ ರೀತಿಯಲ್ಲಿ ನಾವು ಸೈತಾನನೇ ತೊಲಗು ಅನ್ನುವ ರೀತಿಯಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಆತನಿಗೆ ಉತ್ತರವನ್ನು ಕೊಡುವಂತವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಧರ್ಮ ಭ್ರಷ್ಟತೆ ಆ ರೀತಿಯಾಗಿ ಸಭೆಗಳಿಗೂ ನಮ್ಮ ಜೀವಿತದಲ್ಲಿ ಬರುವಂತದಾಗಿದೆ. ಪ್ರಾಪಂಚಿಕ ಲಾಭಗಳು ಮತ್ತು ಗೌರವಗಳನ್ನು ಪಡೆಯಲು ಮತ್ತು ಭೂಮಿಯ ಮಹಾಪುರುಷರ ಅನುಗ್ರಹ ಮತ್ತು ಬೆಂಬಲವನ್ನು ಪಡೆಯಲು ಸಭೆಯನ್ನು ಅವರಲ್ಲಿಗೆ ಕರೆದೊಯ್ಯಲಾಯಿತು ಮತ್ತು ಕ್ರಿಸ್ತನನ್ನು ತಿರಸ್ಕರಿಸಿದಂತಹ ಜನಗಳು ನಂತರ ರೋಮಿನ ಬಿಷಪ್ ಆಗಿದ್ದ ಸೈತಾನನ ಪ್ರತಿನಿಧಿಗೆ ನಿಷ್ಠೆಯನ್ನು ತೋರಿಸುವಂತೆ ಸಭೆಯ ಎಲ್ಲ ಜನಗಳನ್ನು ಮನವೊಲಿಸಲಾಯಿತು. ಸೈತಾನ ಯಾವ ರೀತಿಯಲ್ಲಿ ಅವನು ಜನಗಳನ್ನು ಮನವೊಲಿಸುವಂತೆವನಾಗಿದ್ದಾನೆ, ಯಾರನ್ನು ಹಿಡಿದುಕೊಳ್ಳುವಂತೆವನಾಗಿದ್ದಾನೆ ಅಂದರೆ ನಾವು ಪ್ರಕಟಣೆ ಗ್ರಂಥ 16 ಅಧ್ಯಾಯದಲ್ಲಿ ನೋಡಬೇಕಾದರೆ ಆ ಅಶುದ್ಧ ಆತ್ಮಗಳು, ಕಪ್ಪೆಗಳಿದ್ದಂತಹ ಆ ಅಶುದ್ಧ ಆತ್ಮಗಳು ಮೂರು ಆ ಮೃಗ ಸುಳ್ಳು ಪ್ರವಾದಿ ಆ ಒಂದು ಜನಗಳ ಮಧ್ಯದಲ್ಲಿ ಹೋಗದೆ ಅವರು ಯಾರ ಮಧ್ಯದಲ್ಲಿ ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ಅವರು ರಾಜರುಗಳ ಮಧ್ಯೆ ಹೋಗ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಸೈತಾನ ರಾಜರುಗಳನ್ನು ಬಿಷಪ್ಪರುಗಳನ್ನು ಆಗಿನ ಕಾಲದಲ್ಲಿ ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ಧರ್ಮ ಭ್ರಷ್ಟತೆಯನ್ನು ಸಭೆಗೆ ತೆಗೆದುಕೊಂಡು ಬರಲು ಮಧ್ಯವರ್ತಿಗಳಾಗಿ ಇಂಥ ಜನಗಳನ್ನು ಆತನು ಉಪಯೋಗಿಸಿಕೊಂಡನು. ವಿಶ್ವದ ಎಲ್ಲ ಭಾಗಗಳಲ್ಲಿರುವ ಬಿಷಪ್ಪರು ಮತ್ತು ಪಾದ್ರಿಗಳ ಮೇಲೆ ಅತ್ಯುನ್ನತ ಅಧಿಕಾರವನ್ನು ಹೊಂದಿರುವ ಕ್ರಿಸ್ತನ ಸಾರ್ವತ್ರಿಕ ಸಭೆಯ ಮುಖ್ಯಸ್ಥ ಪೋಪ್ ಎಂಬುದು ರೋಮ್ ವ್ಯವಸ್ಥೆಯ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದಾಗಿರುವಾಗೆ ಆತನು ಮಾಡುವಂತೆವನಾಗಿದ್ದಾನೆ. ಇದಕ್ಕಿಂತ ಹೆಚ್ಚಾಗಿ ಪೋಪ್ ಅವರಿಗೆ ದೇವರ ಬಿರುದುಗಳನ್ನು ಸಹ ನೀಡಲಾಯಿತು. ಅವರನ್ನ ಏನೆಂಬುದಾಗಿ ಕರೆಯುವಂತೆವರಾಗಿದ್ದಾರೆ ಅಂದರೆ ಲಾರ್ಡ್ ಗಾಡ್ ದಿ ಪೋಪ್ ಎಂಬುದಾಗಿ ಕರೆಯುವಂತೆವರಾಗಿದ್ದಾರೆ. ಎಂತಹ ಒಂದು ವಿಚಾರ ಪ್ರಿಯ ಕೇಳುಗರೆ, ಕ್ರಿಸ್ತನ ಸ್ಥಾನವನ್ನ ಅವರು ತೆಗೆದುಕೊಳ್ಳುವಂತವರಾಗಿದ್ದಾರೆ, ದೇವರು ಎಂಬುದಾಗಿ ಕರೆಯುವಂತವರಾಗಿದ್ದಾರೆ. ದೇವರೇ ಪೋಪ್ ಎಂಬುದಾಗಿ ಹೇಳುವಂತವರಾಗಿದ್ದಾರೆ ಮತ್ತು ಅವರನ್ನ ದೋಷರಹಿತ ಎಂಬುದಾಗಿ ಘೋಷಿಸಲಾಗಿದೆ. ಈ ಲೋಕದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ, ಒಬ್ಬನು ನೀತಿವಂತನಿಲ್ಲ ಎಂಬುದಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸುವಂತೆವನಾಗಿದ್ದಾನೆ. ಆದರೆ ಇಲ್ಲಿ ಹೇಳುವಂತಹ ವಿಚಾರ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಪೋಪ್ ಅವರು ಎಲ್ಲರಿಗೂ ಸಹ ಅಧಿಕಾರಿಗಳಾಗಿರ್ತಕ್ಕಂಥವರಾಗಿದ್ದಾರೆ ಮತ್ತು ಅವರು ಯಾವುದೇ ರೀತಿಯ ತಪ್ಪನ್ನ ಮಾಡುವುದಿಲ್ಲ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಎಲ್ಲಾ ಮನುಷ್ಯರು ತನಗೆ ಗೌರವ ಕೊಡಬೇಕೆಂದು ಅವರು ಒತ್ತಾಯ ಪಡಿಸುವಂತವರಾಗಿದ್ದಾರೆ. ಶೋಧನೆಯ ಅರಣ್ಯದಲ್ಲಿ ಸೈತಾನನು ಪ್ರೇರೇಪಿಸಿದ ಅದೇ ಹಕ್ಕನ್ನ ಅವರು ಈಗಲೂ ರೋಮ್ ಸಭೆಯ ಮೂಲಕ ಪ್ರೇರೇಪಿಸುವಂತವರಾಗಿದ್ದಾರೆ ಮತ್ತು ಅಪಾರ ಸಂಖ್ಯೆಯ ಜನರು ಅವರಿಗೆ ಗೌರವ ಸಲ್ಲಿಸಲು ಸಿದ್ಧರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಇದು ಎಂಥ ಭಯಂಕರವಾದಂತಹ ಧರ್ಮಭ್ರಷ್ಟ ಎಂಬುದಾಗಿ ನಾವು ನೋಡಬೇಕಾದರೆ, ಸೈತಾನ ಅಂದು ಏನನ್ನ ಪಡೆದುಕೊಳ್ಳಬೇಕೆಂಬುದಾಗಿ ಅಪೇಕ್ಷಿಸಿದನೋ ಅದನ್ನ ತಾನು ತನ್ನ ಮಧ್ಯವರ್ತಿಗಳ ಮುಖಾಂತರವಾಗಿ ಸಭೆಯಲ್ಲಿರತಕ್ಕಂತಹ ಪಾದ್ರಿಗಳು ಬಿಷಪ್ಪರು ಪೋಪ್ಗಳ ಮೂಲಕವಾಗಿ ಆತನು ಹಿಂದು ಪಡೆದುಕೊಳ್ಳುವಂತವನಾಗಿದ್ದಾನೆ. ಆ ರೋಮ್ ಸಭೆಯ ಮೂಲಕ ಆತನು ಪ್ರೇರೇಪಿಸುವುದರ ಮೂಲಕವಾಗಿ ಅಪಾರ ಸಂಖ್ಯೆಯ ಜನರು ಅವರಿಗೆ ಗೌರವ ಸಲ್ಲಿಸಲು ಮುಂದಾಗುವಂತವರಾಗಿದ್ದಾರೆ. ಆತನು ಸಿದ್ಧ ಮಾಡಿಕೊಂಡಿದ್ದಾನೆ, ಆ ಜನಗಳನ್ನು ತಯಾರಿ ಮಾಡಿಕೊಂಡು ತನ್ನ ಕಡೆಗೆ ಸೆಳೆದುಕೊಳ್ಳುವುದರ ಮೂಲಕವಾಗಿ ತಾನು ಗೌರವವನ್ನು ಪಡೆದುಕೊಳ್ಳುವಂತವನಾಗಿದ್ದಾನೆ. ಅನೇಕ ಜನರು ಮುಗ್ಧರು, ಇದನ್ನು ಅರಿಯದೆ, ಸತ್ಯವನ್ನು ತಿಳಿಯದೆ ಈ ರೀತಿಯಾದಂತಹ ಧರ್ಮಭ್ರಷ್ಟತೆಯನ್ನು ಹಿಂಬಾಲಿಸುವಂತವರಾಗಿದ್ದಾರೆ. ಆದರೆ ಕೊನೆಯಲ್ಲಿ ಅವರೆಲ್ಲರಿಗೂ ಸಹ ಒಂದು ಎಚ್ಚರಿಕೆಯನ್ನು ದೇವರು ನೀಡುವಂತವನಾಗಿದ್ದಾನೆ. ಆ ಸಮಯದಲ್ಲಿ ಯಾರೆಲ್ಲ ಆ ಎಚ್ಚರಿಕೆಯ ಶಬ್ದಕ್ಕೆ ಕಿವಿಗೊಡುವಂಥವರಾಗಿದ್ದಾರೋ ಅವರು ಆ ಧರ್ಮಭ್ರಷ್ಟತೆಯನ್ನು ಬಿಟ್ಟು, ಆ ಅಧರ್ಮ ಸ್ವರೂಪನ ಬಿಟ್ಟು, ಆ ಪಾಪದ ಮನುಷ್ಯನನ್ನು ಬಿಟ್ಟು ಹೊರಬರುವಂಥವರಾಗಿದ್ದಾರೆ. ಅದನ್ನೇ ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಬಾಬಿಲೋನ್ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಅವಳು ಸಕಲ ಜನರಿಗೂ ತನ್ನ ಜಾರತ್ವವೆಂಬ ದ್ರಾಕ್ಷರಸವನ್ನ ಕುಡಿಸಿದಳು ಎಂಬುದಾಗಿ ಹೇಳುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನೀವು ಆ ಒಂದು ತಪ್ಪಾದಂಥ ವ್ಯವಸ್ಥೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದರೆ ದೇವರು ನಿಮ್ಮನ್ನು ಕರೆಯುವಂತೆವನಾಗಿದ್ದಾನೆ, ಎಚ್ಚರಿಸುವಂತೆವನಾಗಿದ್ದಾನೆ. ಯಾಕೆಂದರೆ ಈ ಮಹಾ ಹೋರಾಟದ ಕೊನೆಯ ಹಂತಕ್ಕೆ ನಾವು ಹೋಗುವಂಥವರಾಗಿದ್ದೇವೆ. ಆದರೆ ದೇವರಿಗೆ ಭಯಪಡುವ ಮತ್ತು ಆತನಲ್ಲಿ ಪೂಜ್ಯ ಭಾವನೆ ಉಳ್ಳವರು, ಕ್ರಿಸ್ತನು ಕುಟಿಲ ವೈರಿಯ ಕೋರಿಕೆಗಳನ್ನು ಪೂರೈಸದೆ ನಿನ್ನ ದೇವರಾದಂತಹ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂದು ಹೇಳಿದ ಉತ್ತರದೊಂದಿಗೆ ಪರಲೋಕದ ಮೇಲಿನ ಧೈರ್ಯದ ನಂಬಿಕೆಯಿಂದ ಅವರನ್ನ ಎದುರಿಸುವಂತವರಾಗಿದ್ದಾರೆ. ಇದನ್ನ ನಾವು ಲೂಕನು ಬರೆದ ಸುವಾರ್ತೆ 4:8 ನೋಡಬಹುದಾಗಿದೆ. ಯೇಸು ಸ್ವಾಮಿ ಅಂದು ಸೈತಾನನು ಯಾವ ರೀತಿಯಲ್ಲಿ ಈ ಜನಗಳನ್ನ ಮೋಸಗೊಳಿಸಿದನು, ಅದೇ ರೀತಿಯಾಗಿ ಕೊನೆಯಲ್ಲೂ ಮೋಸಗೊಳಿಸುವಂತವನಾಗಿದ್ದಾನೆ. ಆದರೆ ಯೇಸು ಸ್ವಾಮಿ ಗೆ ಬಂದಂತಹ ಆ ಒಂದು ಶೋಧನೆ ವಿಚಾರವನ್ನ ನಾವು ನೋಡುವುದಾದರೆ ಅವನು ಎಲ್ಲವನ್ನ ತೋರಿಸಿದನು. ಎಲ್ಲವನ್ನ ತೋರಿಸಿ ನೀನು ಅಡ್ಡ ಬಿದ್ದರೆ ನಿನಗೆ ನಾನು ಎಲ್ಲವನ್ನ ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳಿದನು. ಆದರೆ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 4:8 ನಾವು ಓದುವುದಾದರೆ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ, ಸೈತಾನನೇ ಇಲ್ಲಿಂದ ತೊಲಗು ಎಂಬುದಾಗಿ ಸೈತಾನನ ಶೋಧನೆಯನ್ನ ಆತನು ಜಯಿಸಿದನು, ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸಿದನು. ಇವತ್ತು ಯಾರೆಲ್ಲ ದೇವರ ವಾಕ್ಯವನ್ನ ಆಳವಾಗಿ ಅರ್ಥ ಮಾಡಿಕೊಂಡು ಭದ್ರವಾಗಿ ಹಿಡಿದುಕೊಂಡು ಅದರಂತೆ ನಡೆಯುವಂತವರಾಗಿದ್ದಾರೆ ಅವರು ಮಾತ್ರ ಬರ್ತಕ್ಕಂಥ ಸೈತಾನನ ಶೋಧನೆಯನ್ನು ಎದುರಿಸಲು ಸಾಧ್ಯ. ಈ ಪಾಪದ ಮನುಷ್ಯ ಯಾರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಬಾಬಿಲೋನ್ ಅಂತಕ್ಕಂಥದ್ದು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲ ಅಂದರೆ ನಾವು ಅನೇಕ ಮೊಂಡು ವಾದಗಳನ್ನು ಮಾಡುವುದರ ಮೂಲಕವಾಗಿ ಹಾಗಲ್ಲ ಹೀಗಲ್ಲ ಎಂಬುದಾಗಿ ಹೇಳಿ ಸೈತಾನನ ಕುತಂತ್ರಕ್ಕೆ ಒಳಗಾಗಿ, ವಂಚನೆಗೆ ಒಳಗಾಗಿ ಈ ಪಾಪದ ಮನುಷ್ಯನನ್ನು ಹಿಂಬಾಲಿಸುವಂತೆಯವರಾಗಿದ್ದೇವೆ. ಈ ಪಾಪದ ಮನುಷ್ಯನು ತೆಗೆದುಕೊಂಡು ಬರ್ತಕ್ಕಂತಹ ಅನೇಕ ಕ್ರಿಸ್ತ ವಿರೋಧಿಯ ತತ್ವಗಳನ್ನ ಹಿಂಬಾಲಿಸುವಂತವರಾಗಿದ್ದೇವೆ, ಸತ್ಯವೇದಕ್ಕೆ ವಿರುದ್ಧವಾದಂತಹ ಕಾರ್ಯಗಳನ್ನ ಹಿಂಬಾಲಿಸುವಂತವರಾಗಿದ್ದೇವೆ. ಆದರೆ ಯಾರೆಲ್ಲ ಸತ್ಯವನ್ನ ಅರ್ಥ ಮಾಡಿಕೊಂಡು ಸತ್ಯವೇದದಲ್ಲಿ ನೆಲೆಗೊಂಡಿರ್ತಕ್ಕಂಥವರಾಗಿದ್ದಾರೋ, ಕ್ರಿಸ್ತನಲ್ಲಿ ನೆಲೆಗೊಂಡಿರ್ತಕ್ಕಂಥವರಾಗಿದ್ದಾರೋ, ಅವರು ಕ್ರಿಸ್ತನ ರೀತಿಯಲ್ಲಿಯೇ ದೇವರ ವಾಕ್ಯದ ಮೂಲಕವಾಗಿ ಉತ್ತರವನ್ನು ನೀಡುವುದರ ಮೂಲಕವಾಗಿ ಸೈತಾನನ ಶೋಧನೆಯನ್ನು ಜಯಿಸುವಂತವರಾಗಿದ್ದಾರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿಯು ಸಹ ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಹೇಳಿರುವಾಗ ವಿಗ್ರಹಾರಾಧನೆ, ಈ ಒಂದು ಎಲ್ಲ ರೀತಿಯ ಮನುಷ್ಯರಿಗೆ ಅಡ್ಡ ಬಿದ್ದು ಆರಾಧಿಸತಕ್ಕಂಥದ್ದು ಅದೆಲ್ಲವೂ ಸಹ ಸತ್ಯವೇದಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ದೇವರು ತನ್ನ ವಾಕ್ಯದಲ್ಲಿ ತಾನು ಯಾರನ್ನು ಸಭೆಯ ಮುಖ್ಯಸ್ಥನನ್ನಾಗಿ ನೇಮಿಸಿದ್ದೇನೆಂಬ ಸುಳಿವನ್ನ ಎಂದಿಗೂ ಸಹ ಕೊಟ್ಟಿಲ್ಲ. ಪ್ರೋಪ್ರವರ ಪರಮಾಧಿಕಾರದ ಸಿದ್ಧಾಂತವು ಸತ್ಯ ವೇದದ ವಚನಗಳ ಬೋಧನೆಗಳಿಗೆ ನೇರವಾಗಿ ವಿರುದ್ಧವಾಗಿವೆ. ಪೋಪ್ ರವರಿಗೆ ಕ್ರೈಸ್ತರ ಸಭೆಯ ಮೇಲೆ ಆಕ್ರಮಣ ಮಾಡುವುದನ್ನ ಬಿಟ್ಟರೆ ಕ್ರಿಸ್ತನ ಸಭೆಯ ಮೇಲೆ ಯಾವುದೇ ಅಧಿಕಾರವಿರುವುದಿಲ್ಲ. ಕ್ರಿಸ್ತನ ಸಭೆ ಅದು ಪರಿಶುದ್ಧವಾಗಿರತಕ್ಕಂಥದ್ದು, ಅದು ಯಾವ ಮನುಷ್ಯರನ್ನ ಆರಾಧಿಸುವಂಥದ್ದಲ್ಲ. ಘನ ಮಾನ ಸ್ತುತಿ ಸ್ತೋತ್ರ ಎಲ್ಲವೂ ಸಹ ಕ್ರಿಸ್ತನಿಗೆ ಸಲ್ಲಬೇಕೇ ಹೊರತು ಯಾವ ಮನುಷ್ಯನಿಗೂ ಅಲ್ಲ. ಹಾಗಾಗಿ ಪ್ರಿಯ ಕೇಳುಗರೆ, ಆದಿ ಶತಮಾನದ ನಂತರ ಹಿಂಸೆಯಿಂದ ತಡೆಯಲಾಗದಂತಹ ಸುವಾರ್ತೆಯನ್ನ ಸೈತಾನನು ಈ ರೀತಿಯಾಗಿ ಧರ್ಮ ಭ್ರಷ್ಟತೆ ಆತ್ಮಿಕ ಅಂಧಕಾರದವನ್ನ ಸತ್ಯಕ್ಕೆ ವಿರುದ್ಧವಾಗಿ ಅಸತ್ಯವನ್ನ ತಂದು ತಾರುಮಾರು ಮಾಡುವಂತವನಾಗಿದ್ದಾನೆ. ಪ್ರವಾದನೆ ನೆರವೇರತಕ್ಕಂಥದ್ದಾಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿಯಲ್ಲಿ ಈ ಅಧರ್ಮ ಸ್ವರೂಪನ ಕಾರ್ಯವನ್ನ ಮಾಡುವಂತನಾಗಿದ್ದಾನೆ ಎಂಬುದಾಗಿ ಮುಂದುವರೆದು ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ಅಧರ್ಮ ಸ್ವರೂಪನು ಯಾರು ಎಂಬುದಾಗಿ, ಆ ಪಾಪದ ಮನುಷ್ಯನು ಯಾರು ಎಂಬುದಾಗಿ ನಮಗೆ ದಸರೋಣಿಕ ಪುಸ್ತಕದಲ್ಲಿ ತಿಳಿಯಪಡಿಸಿದ್ದೆ ಸ್ವಾಮಿ. ಅದಕ್ಕೋಸ್ಕರ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಈ ಅಧರ್ಮ ಸ್ವರೂಪನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ ಅನ್ನುವಂಥ ಸತ್ಯವನ್ನ ನೀನು ನಮಗೆ ಕೊಡುತ್ತಿದ್ದೆಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಈ ಎಚ್ಚರಿಕೆ ಸತ್ಯವನ್ನ ಕೇಳುವಂತಹ ನಿನ್ನ ಮಕ್ಕಳು ಧರ್ಮ ಭ್ರಷ್ಟತೆಯನ್ನ ಬಿಟ್ಟು ಕ್ರಿಸ್ತನ ಸಭೆಗೆ, ಸತ್ಯದ ಸಭೆಗೆ ಬಂದು ಸೇರಿಕೊಂಡು ಸತ್ಯವಾಕ್ಯದಲ್ಲಿ ನಡೆಯುವಾಗಿಯೂ ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು. ಆಳವಾಗಿ ಈ ಸತ್ಯವನ್ನ ಈ ಮಹಾ ಹೋರಾಟಕ ಪುಸ್ತಕದಿಂದ ಅರ್ಥಕೊಳ್ಳುವ ಹಾಗೆ ಸಹಾಯ ಮಾಡು. ಆಶೀರ್ವಹಿಸು, ನಡೆಸು, ಕೇಳುವಂತಹ ನಿನ್ನ ಮಕ್ಕಳಲ್ಲಿ ಪುನರುಜ್ಜೀವನವನ್ನು ಉಂಟು ಮಾಡು ಎಂಬುದಾಗಿ ಯೇಸು ಸ್ವಾಮೇಶ್ವರನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸದಲ್ಲೂ ದುಃಖದಲ್ಲೂ ನಿನ್ನ ಸ್ತುತಿಸುವೆನಾ ನನ್ನ ಹೃದಯದಲ್ಲಿ.